அப்ரமம் மங்களயித்தம் அஜடம் விமலம் சதா ஆனந்தசித்மலம் வதே தாபத்ரயாபகம் நித்யா சித்தாந்த துத்வாந்த வித்வம்சன சக்ஷண ஜெயதீர்த்தகதனை பாசதாம் நோகுலம் பரே அத்திகர்த்தகல்பயம் பிரத்யத்திகதகேசரி வியாசதீர்த்த குரு பூயாத் அஸ்மதிஷ்டா சித்தே தப்போ வித்யாவிரத்தியாதி சுத்திநோகாகரானம் வாதிராஜகுருந்தே ஹெக்யுபாஷியான் பூஜ்ய ராகவேந்திராய சித்தி சம்பிரதாயத்தான் காமதேனவே துர்வாதி தாந்தவே வைஷ்ணவேந்தியவரேந்தவே ஸ்ரீ ராகவேந்திரவே நம அத்திதயாலவே ஸ்ரீ விஜயதாசுருபியோ நம ஸ்ரீகோபால்தாசுருபியோ நம ஜல்ஜேஷ் நிபாகாரம் ஜெகதீஷ்வரதீதல விக்கியாதம் ஜெகநாத குரும்பதே ஆபாதமுனி பரியந்தம் குருநாமாப்தம் ஸ்மரே தென விக்னாஹ பிரஷ்யந்தி சித்திந்த மனோரதாஹ ஹரி ஓம் ஸ்ரீ குருபியோ நம ஹரி கதாமிருத பரம பகவத் பக்தரிதனாதரதி கேளுவுது. ನಾವು ಕಕ್ಷ ತಾರತಮ್ಯ ಸಂಧಿ ಅದನ್ನು ಮಾಡ್ತಾ ಬಂದಿದ್ದೀವಿ. ಸ್ವಲ್ಪ ಗ್ಯಾಪ್ ಬಂದೆ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಸೂರ್ಯನ ಬಗ್ಗೆ ನೋಡಿ ಆಯಿತು. ಅದಾದ ಮೇಲೆ ದ್ವಾದಶಾದಿತ್ಯರ ಚಿಂತನೆಯನ್ನು ಮಾಡಿದ್ದೀವಿ. ಸೊ ಈಗ ಅದಾಯಿತು. ಸೊ ಅದು ಮಾಡಿದ್ವಿ. 22ನೇ ಪದ್ಯ ಅದು ಯಮಧರ್ಮರಾಜ ಅದ ಚಿಂತನೆ ಮಾಡಿದ್ದು. ಅದಾದ ಮೇಲೆ 23ನೇ ಪದ್ಯ ಅದು ಚಂದ್ರದೇವರನ್ನು ಮಾಡಿದ್ದು. ಅದಾದ ಮೇಲೆ 24ನೇ ಪದ್ಯ ಅಲ್ಲಿ ನಾವು ಸೂರ್ಯ ವಿವಸ್ವಾನ್ ಎನ್ನುವ ಸೂರ್ಯ ಆ ಸಂದರ್ಭದಲ್ಲಿ ದ್ವಾಷಾದಿತ್ಯರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಿದ್ದೀವಿ. ಸೊ ವಿವಸ್ವಾನ್ ಅನ್ನುವ ಸೂರ್ಯ 12ನೇ ಕ್ಷ ನಮ್ಮ ಕಣ್ಣಿಗೆ ಕಾಣಿಸುವಂತಹ ಸೂರ್ಯ ಬಿಂಬ ಯಾವುದು, ಅದಕ್ಕೆ ಅಭಿಮಾನಿ ದೇವತೆಯಾದವನು ಅವನು, ಆ ದೇವತೆಯ ಚಿಂತನೆಯನ್ನು ನಡೆಯಿತು 24ನೇ ಪದ್ಯದಲ್ಲಿ. ಈಗ 25ನೇ ಪದ್ಯದಲ್ಲಿ ವರುಣದೇವರು ಕೂಡ ದ್ವಾದಶಾತ್ರಿಯಲ್ಲಿ ಒಬ್ಬರಾದಂತಹ ಸೂರ್ಯರು. ಸೊ ಆ ವರುಣದೇವರ ಸ್ತೋತ್ರವನ್ನು ಇಲ್ಲಿ 25ನೇ ಪದ್ಯದಲ್ಲಿ ಮಾಡ್ತಾ ಇದ್ದಾರೆ. ಇದು ಲೋಕಮಾತೆಯ ಪಡೆದು ನೀ ಜಗ ದೇಹ ಪಾತ್ರನಿಗಿತ್ತ ಕಾರಣ ಶ್ರೀಕುಮಾರಿ ಸಮೇತ ನೆಲೆಸಿದೆ ನಿನ್ನ ಮಂದಿರದಿ. ಶ್ರೀಕುಮಾರಿ ಸಮೇತ ನೆಲೆಸಿದ ನಿನ್ನ ಮಂದಿರದಿ ಆ ಕಮಲ ಭವ ಮುಖರು ಬಿಡದೆ ಪರಾಕೆನುತ ನಿಂದಿಹರು ಗುಣರತ್ನಾಕರಣೆ ಬಣ್ಣಿಸಲಳವೆ ಕೊಡು ಯಮಗೆ ಸನ್ಮನವ ಅಂಥೇಳಿ ವರುಣದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು. ನಿಮ್ಗೆಲ್ಲರಿಗೆ ತಿಳಿದಂತೆ ಸಮುದ್ರ ಮಥನ ಕಾಲದಲ್ಲಿ ಎಲ್ಲ ವರುಣದೇವರಂದ್ರೆ ಯಾವ ಸಮುದ್ರಕ್ಕೆ ಅಂದ್ರೆ ನಾವು ಸಪ್ತ ಸಮುದ್ರಗಳು ಎಲ್ಲ ಸಮುದ್ರಗಳಿಗೂ ಅಭಿಮಾನಿ ದೇವತೆಯಾದವನು. ಸೊ ಎಲ್ಲ ಸಮುದ್ರಗಳು ಆ ವರುಣ ಅಭಿಮಾನಿಯವನ ಆಗಿದೆ. ಆದ್ದರಿಂದ ಕ್ಷೀರ ಸಮುದ್ರ ಮಥನ ಮಾಡಿದಾಗ ಲಕ್ಷ್ಮೀದೇವಿ ಪುನರುದ್ಭಾವ ಆಯಿತು. ಆ ಲಕ್ಷ್ಮೀದೇವಿಯ ಪುನರುದ್ಭಾವ ಆದಾಗ ಸಮುದ್ರ ರಾಜ ವರುಣ ತಾನು ತನ್ನ ಕುಮಾರಿಯಾಗಿ ಅವತರಿಸಿದಂತಹ ಲಕ್ಷ್ಮೀದೇವಿಯನ್ನು ನಾರಾಯಣನಿಗೆ ಕೊಟ್ಟು ಮದುವೆ ಮಾಡಿ ತನ್ನು ಆವಾಗ ಆ ನಾರಾಯಣ ಮತ್ತು ಆ ಕ್ಷೀರ ಸಮುದ್ರದಲ್ಲಿಯೇ ಶೇಷರಾಯಾಗಿ ನಿಲ್ಲುತ್ತಾನೆ. ಆ ಕಾರಣದಿಂದ ದೇವತೆಗಳೆಲ್ಲ ಭಗವಂತನ ಪ್ರಾರ್ಥನೆ ಮಾಡಬೇಕಂತ ಕ್ಷೀರಸಾಗರಕ್ಕೆ ಬಂದು ಕ್ಷೀರಸಾಗರದಲ್ಲಿ ಶೇಷರಾಯಿಯಾದ ನಾರಾಯಣನ ಪ್ರಾರ್ಥಿಸಬೇಕಂದ್ರೆ ಸಮುದ್ರನ ಹತ್ತಿರ ಬರ್ತಾರೆ. ಆದ್ದರಿಂದ ಆ ಭಾಗ್ಯವು ಸಮುದ್ರನಿಗೆ ತನ್ನಕ್ಕಿಂತ ಮೇಲೆ ಇರುವಂತಹ ಬ್ರಹ್ಮದೇವತೆಗಳು ಬಂದು ತಾನು ಇರುವ ಜಾಗದಲ್ಲಿ ಬಂದು ನಾರಾಯಣನ್ನು ಪ್ರಾರ್ಥನೆ ಮಾಡ್ತಾರೆ. ಆದ್ದರಿಂದ ಅವರ ಒಂದು ಸಂದರ್ಶನ ಭಾಗ್ಯ ಸೇವಾ ಭಾಗ್ಯವು ಸಮುದ್ರನಿಗೆ ವರುಣನಿಗೆ ಒದಗಿ ಬರುತ್ತೆ. ಆದ್ದರಿಂದ ವರುಣ ದೊಡ್ಡ ಭಾಗ್ಯಶಾಲಿ ಆಗಿದ್ದಾನೆ. ಅಂತಹ ವರುಣ ಭಗವಂತನ ಕಾರುಣ್ಯಕ್ಕೆ ಪಾತ್ರನಾದವನು ನಮ್ಮನ್ನು ಸಲಹಲಿ ಅಂತ ಇಲ್ಲಿ ಮಾಡ್ತಾ ಇದ್ದಾರೆ. ಲೋಕಮಾತೆಯ ಪಡೆದು ಅಂದ್ರೆ ಜಗತ್ತಿಗೆ ತಾಯಿಯಾದಂತಹ ಲಕ್ಷ್ಮೀದೇವಿಯನ್ನು ಪಡೆದು ಅಂದ್ರೆ ಪುನರುದ್ಭಾವ ಅವತಾರ ಮಾಡಿದಳು ಲಕ್ಷ್ಮೀದೇವಿ. ಸೊ ಲಕ್ಷ್ಮೀದೇವಿ ಅವತಾರ ಮತ್ತು ಅಂದ್ರೆ ಪುನರುದ್ಭಾವ ತಾನು ಆ ಸಮುದ್ರದಲ್ಲಿ ಮಾಡಿದಾಗ ಅಂತಹ ಲಕ್ಷ್ಮೀದೇವಿಯನ್ನು ಕುಮಾರಿರುವಂತಹ ಸಮುದ್ರ ರಾಜನೇ ನೀ ಜಗತ್ ಏಕ ಪಾತ್ರನಿಗೆ ಇತ್ತ ಕಾರಣ. ನೀನು ಜಗದೇಕ ಪಾತ್ರ. ಜಗದೇಕ ಪಾತ್ರ ಯಾರು? ಶ್ರೀಮನ್ನಾರಾಯಣನೇ ಜಗದೇಕ ಪಾತ್ರ. ಅವನು ಜಗತ್ಪಾತ್ರೇನು ಜಗತವನ್ನು ಕೂಡ ಮುಖ್ಯವಾಗಿ ನಡೆಸುವಂತಹ ಸರ್ವೋತ್ತಮನಾದ ಅವನು. ಅಂದ್ರೆ ಎಲ್ಲ ಪಾತ್ರಗಳು, ಈಗ ನಾವು ಲೋಕದಲ್ಲಿ ಯಾವ್ದಾದ್ರು ಒಂದು ನಾಟಕ ಯಾವುದೋ ಒಂದು ನಡೆದ್ರೆ ಅಲ್ಲಿ ಪಾತ್ರಧಾರಿಗಳಿದ್ದಾರೆ, ಸೂತ್ರಧಾರಿ ಇರ್ತಾನೆ. ಆದ್ರೆ ಸೂತ್ರಧಾರಿ ಆ ಪಾತ್ರಧಾರಿಗಳನ್ನು ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಾನೆ. ಆದ್ರೆ ಅವರ ಒಳಗೆ ನಿಂತು ಸೂತ್ರಧಾರಿ ಯಾವುದು ಮಾಡೋದಿಲ್ಲ. ಮೇಲೆ ಹೊರಗಿಂದ ಇದು ಮಾಡೋದು ಮಾಡೋದು ಇನ್ಸ್ಟ್ರಕ್ಷನ್ಸ್ ಕೊಡೋದು ಅಷ್ಟೇ ಕೆಲಸ. ಆದ್ರೆ ಪರಮಾತ್ಮನ ವಿಷಯದಲ್ಲಿ ಅವನು ಸೂತ್ರಧಾರಿಯೂ ಹೌದು, ಪಾತ್ರಧಾರಿಯೂ ಹೌದು. ಅವನು ಅವನೇ ಪಾತ್ರ. ಎಲ್ಲ ಪಾತ್ರಗಳ ಒಳಗೂ ಅವನು ಅಂತರ್ಯಾಮಿಯಾಗಿ ನಿಂತು ಅವರಿಂದ ಪಾತ್ರಗಳನ್ನು ನಡೆಸುವವನು ಅವನೇ. ಆದ್ದರಿಂದ ಮುಖ್ಯ ಪಾತ್ರಧಾರಿಯು ಸೂತ್ರಧಾರಿಯವನೇ, ಮುಖ್ಯ ಪಾತ್ರಧಾರಿಯೂ ಅವನೇ. ಎಲ್ಲರ ಬಳಗೂ ನಿಂತು ಎಲ್ಲ ಪಾತ್ರಗಳನ್ನು ಮಾಡುವವನಾಗಿದ್ದಾನೆ. ಅದು ಸ್ವತಂತ್ರನಾಗಿ ತಾನು ಮಾಡ್ತಾನೆ, ಮಿಕ್ಕವರೆಲ್ಲರೂ ಅಸ್ವತಂತ್ರರಾಗಿ ಮಾಡ್ತಾರೆ. ಆದ್ದರಿಂದ ಅವನು ಜಗದ್ ಏಕಪಾತ್ರಧಾರಿ. ಆದ್ದರಿಂದ ಸೂತ್ರಧಾರಿಯೂ ಜಗದೇಕ ಪಾತ್ರಧಾರಿಯೂ ಆದಂತಹ ನಾರಾಯಣನಿಗೆ ಇತ್ತ ಕಾರಣ ಅಂದರೆ ಲಕ್ಷ್ಮೀದೇವಿಯನ್ನು ನಾರಾಯಣ ಹೇಗೂ ಮದುವೆ ಆಗ್ತಾನೆ, ಆದರೆ ಅದರಲ್ಲಿ ಒಂದು ಪಾತ್ರಧಾರಿಯಾದ ಸಮುದ್ರ. ಆದ್ದರಿಂದ ಅಮುಖ್ಯ ಪಾತ್ರಧಾರಿ ತಾನಾದ ಮುಖ್ಯ ಪಾತ್ರಧಾರಿ ನಾರಾಯಣನೇ ಆಗಿದ್ದಾನೆ. ಅಂತಹ ನಾರಾಯಣನಿಗೆ ಆ ಲಕ್ಷ್ಮೀದೇವಿಯನ್ನು ಕೊಟ್ಟು ಮದುವೆ ಮಾಡಿರುವ ಕಾರಣದಿಂದ, ಪಾತ್ರನಿಗೆ ಇತ್ತ ಕಾರಣ ಕೊಟ್ಟಿರುವ ಕಾರಣದಿಂದ, ಶ್ರೀ ಕುಮಾರಿ ಸಮೇತ ನೆಲೆಸಿದ ನಿನ್ನ ಮಂದಿರದಿ. ಶ್ರೀ ಕುಮಾರಿ, ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಕುಮಾರಿ ನಿನ್ನ ಕುಮಾರಿಯಾಗಿ ಅವತರಿಸಿದಂತಹ ಲಕ್ಷ್ಮೀದೇವಿಯ ಸಮೇತ ಸಹಿತನಾಗಿ ನೆಲೆಸಿದ್ದಾನೆ ಯಾರು? ಶಿವನಾರಾಯಣ. ಎಲ್ಲಿ? ನಿನ್ನ ಮಂದಿರದಿ, ನಿನ್ನನ್ನೇ ಮಂದಿರ ಮಾಡಿಕೊಂಡಿದ್ದಾನೆ. ಸಮುದ್ರವೇ ಮಂದಿರವಾಯಿತು ನಾರಾಯಣನಿಗೆ, ಕ್ಷೀರಸಾಗರದಲ್ಲಿ ಮಲಗಿದ. ಆದ್ದರಿಂದ ನಿನ್ನ ಮಂದಿರದೇ ಅವನು ನೆಲೆಸಿದ್ದಾನೆ. ಅಂತಹ ಆ ನಾರಾಯಣ ಅನುಗ್ರಹಕ್ಕೆ ನೀನು ಪಾತ್ರನಾಗಿದ್ದಿ. ಆ ಕಾರಣದಿಂದ ಇತ್ತ ಕಾರಣ, ಬಿಕಾಸ್ ಆಫ್ ದಟ್, ಫಾರ್ ದಟ್ ರೀಸನ್, ಆ ಕಾರಣದಿಂದ ಆ ಕಮಲ ಭವ ಮುಖರು ಬಿಡದೆ ಪರಾಕೆನುತ ನಿಂದಿಹರು. ಆ ಕಮಲ ಭವ ಮುಖರು, ಕಮಲ ಭವ ಸರಸಿಜ ಭವ ಸರಸಿಜೋದ್ಭವ ಚತುರ್ಮುಖ ಬ್ರಹ್ಮದೇವರು. ಸೊ ಕಮಲ ಭವ, ಕಮಲದಲ್ಲಿ ಹುಟ್ಟಿದವನು, ನಾಭಿ ಕಮಲದಿಂದ ಹುಟ್ಟಿದವನು ಆ ಚತುರ್ಮುಖ ಬ್ರಹ್ಮದೇವರು. ಅಂತಹ ಚತುರ್ಮುಖ ಬ್ರಹ್ಮದೇವರು ಮುಖರು ಮುಂತಾದವರು ಬಿಡದೆ ಎಡಬಿಡದೆ ಪರಾಕ್ ಎನ್ನುತ್ತ, ಪರಾಕ್ ಅನ್ನುವ ಶಬ್ದ ನಾವು ತುಂಬಾ ಕೇಳ್ತೇವೆ. ಪರಾಕ್ ಪರಾಕ್ ಅಂತೆ, ಬಹು ಪರಾಕ್ ಪರಾಕ್ ಅನ್ನುವ ಶಬ್ದ, ರಾಜೇಂದ್ರ ಪರಾಕ್ 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 ಅಂತಾರೆ. ಆದ್ರೆ ಅದು ಲೋಕದಲ್ಲಿ ನಡುವಂತಹ ಪರಾಕ್ ಬಹು ಪರಾಕ್ ವಿಷಯಗಳು ಅವು ಕೇವಲ ಔಪಚಾರಿಕ. ಅದೇ ಪರಮಾತ್ಮನ ವಿಷಯದಲ್ಲಿ ಅವನನ್ನು ಪರಾಕ್ ಅಂತೀವಿ. ಪರಾಕ್ ಅಂದ್ರೆ ಏನು? ಪರ ಸರ್ವೋತ್ತಮನಾಗಿದ್ದೀಯಪ್ಪ ನೀನು, ಪರಾಕ್ ಪರಾಕ್ ಅಂದ್ರೆ ಪರ ನೀನೇ ಆಗಿದ್ದಿ, ಏಕ ಪರಾಕ್ ಪರ ಏಕ ಪರಾಕ್ ಅಂದ್ರೆ ಪರನಾದವನು ನೀನು ಒಬ್ಬನೇ, ಆದ್ದರಿಂದ ಪರ ಏಕನು ನೀನು, ಅದಕ್ಕೆ ಪರಾಕ್ ಪರಾಕ್ ಬಹು ಪರಾಕ್ ಅಂತ ಹೇಳುವನು. ಸೊ ಅವರು ಆ ನಾರಾಯಣ ಸ್ತೋತ್ರ ಮಾಡುವುದಕ್ಕೆ ಬ್ರಹ್ಮಾದಿಗಳು ಬಂದು ಪರಾಕ್ ಎನ್ನುತ್ತಾ, ಪರಾಕ್ ಸರ್ವೋತ್ತಮನೇ ಅಂತ ಹೇಳ್ತಾ, ನಿಂದಿಹರು ನಿಂತುಕೊಂಡಿದ್ದಾರೆ ನಿನ್ನ ಸೇವೆ ಮಾಡಲಿಕ್ಕೆ, ನಿಂದಿಹರು ನಿಂದು ಇಹರು ಇಹರಂದ್ರೆ ಇದ್ದಾರೆ ಕೊಂಡಿದ್ದಾರೆ. ಗುಣರತ್ನಾಕರಣೆ ಗುಣರತ್ನಾಕರಣೆ ಬಣ್ಣಿಸಲಲವೆ, ಗುಣರತ್ನಾಕರ ಅಂತ ಹೇಳಿ. ಗುಣರತ್ನಾಕರ ಅಂದ್ರೆ ಸಮುದ್ರನಿಗೆ ರತ್ನಾಕರ ಅಂತ ಹೆಸರು, ಅನೇಕ ನಿಂತಿದೆ. ಆದರೆ ಜಡವಾದ ರತ್ನಗಳಿದೆ, ಆ ಗುಣರತ್ನಗಳಿವೆ, ಎಷ್ಟೋ ಗುಣಗಳು ಸದ್ಗುಣಗಳಿಂದ, ಅಂದ್ರೆ ಭಗವಂತನಲ್ಲಿ ಅನಂತ ಗುಣಗಳಿದೆ. ಆದರೆ ತಾರತಮ್ಯಾನುಸಾರವಾಗಿ ವರುಣದೇವರಲ್ಲಿ, ಆ ವರುಣದೇವರಲ್ಲಿ ಇರಬೇಕಾದಷ್ಟು ಗುಣಗಳು, ಅವು ಕೂಡ ಅನೇಕ ಗುಣಗಳು. ಯಾಕಂದ್ರೆ ವರುಣದೇವರು ಈ ವಿಧವಾಗಿ ತಾನು 13ನೇ ಕಕ್ಷದಲ್ಲಿರುವಂತಹವರು, 12ನೇ ಕಕ್ಷದಲ್ಲಿರುವಂತಹ ಸೂರ್ಯನ ಆದ ಮೇಲೆ ಬರುವವನು 13ನೇ ಕಕ್ಷದಲ್ಲಿರುವಂತಹ ವರುಣದೇವರು ಬಹಳ ಮೇಲಿನ ಕಕ್ಷ. 13 ಅಂತ ಹೇಳಿದ್ರು ಕೂಡ ಬಹಳ ನಿಮ್ ಕೌಂಟಬಲ್ ನಂಬರ್ ಆಫ್ ಡೇಟೀಸ್, ವರುಣದೇವರ ಮೇಲೆ ಇರುವ ದೇವತೆಗಳನ್ನು ನಾವು ಕೌಂಟ್ ಮಾಡಬಹುದು. ಆದ್ದರಿಂದ ಅಷ್ಟು ಮೇಲೆಯಲ್ಲಿ ಇರುವಂತಹ ಆ ವರುಣದೇವರು ಸೊ ಅಲ್ಲಿ ಗುಣರತ್ನಾಕರನಾಗಿದ್ದಾನೆ. ಅಂದ್ರೆ ಗುಣಗಳೆನ್ನುವ ರತ್ನಗಳಿಗೆ ಆಕರ, ಆಕರ ಅಂತ ಹೇಳಿದರೆ ನಿವಾಸ ಸ್ಥಾನ, ರಿಸೆಪ್ಟಕಲ್ ಅಂತೀವಲ್ವಾ, ಸೊ ಆಕರ ಅನ್ನುವ ಶಬ್ದ. ಸೊ ಗುಣರತ್ನ ಆಕರ ಅಂತ ಹೇಳಿ, ಗುಣಗಳೆನ್ನುವ ರತ್ನಗಳಿಗೆ ಅವನು ಆಕರನಾಗಿ ಅಂತ ಹೇಳಿದರೆ ಆಸ್ಪದನಾಗಿದ್ದಾನೆ, ಆಶ್ರಯನಾಗಿದ್ದಾನೆ. ಅಂದ್ರೆ ಇಷ್ಟು ಗುಣಗಳನ್ನು ತುಂಬಿಕೊಂಡಿದ್ದಾನೆ ಅನೇಕ ಗುಣಗಳನ್ನು. ಅಂತಹ ಗುಣರತ್ನಾಕರನಾದಂತಹ ಸಮುದ್ರನನ್ನು ಬಣ್ಣಿಸಲು ಅಳವೆ ಕೊಡು ಯಮಗೆ ಸನ್ಮನವ. ಬಣ್ಣಿಸಲು, ವರ್ಣಿಸಲು, ಬಣ್ಣಿಸಲು ಅಂದ್ರೆ ವರ್ಣಿಸಲು, ವರ್ಣನೆ ಮಾಡಲಿಕ್ಕೆ, ಟು ಡಿಸ್ಕ್ರೈಬ್, ಟು ಎಕ್ಸ್ಟಾಲ್, ಆ ಸಮುದ್ರನ ಗುಣಗಳಿಷ್ಟೇ ಅಂತ ಹೇಳಲಿಕ್ಕೆ ನಮ್ಮಂತಹ ಸಾಮಾನ್ಯ ಜನರಿಗೆ ಸಾಧ್ಯವಾಗುವುದಿಲ್ಲ. ಬಣ್ಣಿಸಲು ಅಳವೆ ವರ್ಣಿಸಲಿಕ್ಕೆ ಸಾಧ್ಯವಾಗತ್ತಾ? ಸಾಧ್ಯವಾಗುವುದಿಲ್ಲ. ಕೊಡು ಯಮಗೆ ಸನ್ಮನವ, ನೀನು ದಯವಿಟ್ಟು ಯಮಗೆ ನಮಗೆ ಸನ್ಮನವ, ಸತ್ಮನ ಸನ್ಮನ ಅನುನಾಸಿಕ ಸಂಧಿ ಅಂತಾರೆ. ಸೊ ಸನ್ಮನವ, ಒಳ್ಳೆ ಮನಸ್ಸನ್ನು ನೀನು ನನಗೆ ದಯಪಾಲಿಸಿ ನಮ್ಮನ್ನು ಅನುಗ್ರಹ ಮಾಡು ಅಂತ ಹೇಳಿ ಸಮುದ್ರನನ್ನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಈ ವಿಧವಾಗಿ ಲೋಕ ಮಾತೆಯ ಪಡೆದು ನೀ ಜಗದೇಕ ಪಾತ್ರನಿಗಿತ್ತ ಕಾರಣ, ಶ್ರೀ ಕುಮಾರಿ ಸಮೇತ ನೆಲೆಸಿದ ನಿನ್ನ ಮಂದಿರದೀ. ಆ ಕಮಲ ಭವ ಮುಖರು ಬಿಡದೆ ಪರಾಕೆನು ತ ನಿಂದಿಹರು, ಗುಣರತ್ನಾಕರಣೆ ಬನ್ನಿಸಲಲ್ಲವೇ ಕೊಡು ಯಮಗೆ ಸನ್ಮನವ ಅಂಥೇಳಿ ಇಲ್ಲಿ ವರುಣದೇವರ ಪ್ರಾರ್ಥನೆ ಆಯಿತು 25ನೇ ಪದ್ಯದಲ್ಲಿ. ಅದಾದ ಮೇಲೆ 26ನೇ ಪದ್ಯದಲ್ಲಿ ನಾರದ ಋಷಿಗಳನ್ನು, ಇವರು 14ನೇ ಕಕ್ಷದಲ್ಲಿ ಬರುವಂತಹ ಅವರು, ಆ ವರ್ಣನ ಆದ ಮೇಲೆ ಕಕ್ಷ, ಅದರಲ್ಲಿ ಬರುವಂತಹ ನಾರದ ಋಷಿಗಳನ್ನು ಇಲ್ಲಿ ಕೀರ್ತನೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಫಣೆಯೊಳೊಪ್ಪುವ ತಿಲಕ ತುಲಸಿ ಮಣಿಗಣಾಂಚಿತ ಕಂಠಕರದಲ್ಲಿ ಕ್ವಣಿತ ವೀಣಾ ಸುಸ್ವರದಿ ಬಹುತಾಳಗತಿಗಳಲ್ಲಿ ಪ್ರಣವ ಪ್ರತಿಪಾದ್ಯನ ಗುಣಗಳ ಕುಣಿ ಕುಣಿದು ಅತಿ ಸಂಭ್ರಮದಿ ಗಾಯನವ ಮಾಡುವ ದೇವರ್ಷಿ ನಾರದರಿಗಭಿನಮಿಪೇ. ನಾರದ ದೇವರ್ಷಿಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಅವರು ದೇವರ್ಷಿಗಳು ಅಂದ್ರೆ ಆ ಋಷಿಗಳೆಲ್ಲರಲ್ಲಿ ಕೂಡ ಬಹಳ ಮೇಲಿನ ಕಕ್ಷದವರು. ನಾರದರು ಎಲ್ಲ ಋಷಿಗಳಕ್ಕಿಂತ ಮೇಲೆ ಇರುವಂತಹ ಅವರು. ಆದ್ದರಿಂದ ಅವರು ದೇವರ್ಷಿಗಳು. ಅಂತಹ ನಾರದರು ಹೇಗಿದ್ದಾರೆ ಅಂತ ಹೇಳಿದರೆ, ಫಣೆಯೊಳೊಪ್ಪುವ ತಿಲಕ, ಫಣೆ ಹೆಣೆ ಅಂದ್ರೆ ಆ ದ್ವಾದಶ ನಾಮಗಳು ಹಾಕೊಂಡಾಗ ಆ ವಿಷ್ಣು ಚಿಹ್ನವಾದಂತಹ ಆ ದ್ವಾದಶ ನಾಮಗಳು ಅದರಲ್ಲಿ ಒಂದಾದ ನಾಮವು ಫಣೆಯೊಳಗೆ ಅಂದ್ರೆ ಹೆಣೆ ಫೋರ್ ಹೆಡ್ ಅದರಲ್ಲಿ ಒಂದು ನಾಮ ಊರ್ಧ್ವಪುಂಡ್ರ ಸಂಕೇತವಾದ ತಿಲಕ ರೂಪವಾದ ನಾಮವನ್ನಲ್ಲಿ ಹಚ್ಚಿಕೊಂಡಿದ್ದಾರೆ. ಆಮೇಲೆ ಹಣೆ ಹಣೆ ಅಂದ್ರೆ ಫೋರ್ ಹೆಡ್ ಹಣೆಯೊಳು ಒಪ್ಪುವಂತಹ ಪ್ರಕಾಶಿಸುತ್ತಿರುವಂತಹ ಕೂಡಿದವರಾಗಿದ್ದಾರೆ. ಹಣೆಯೊಳೊಪ್ಪುವ ತಿಲಕ ಹೇಳಿ ಈ ವಿಧವಾಗಿ ಇತ್ಯಾದಿಗಳೆಲ್ಲ ಧಾರಣೆ ಮಾಡಿದ್ದಾರೆ. ಮಣಿಗಳ ಗಣಾಂಚಿತ ಕಂಠ ಅಂದ್ರೆ ತಾಣ ಅಂಚಿತ ಅಂಚಿತ ಅಂದ್ರೆ ಪ್ರಕಾಶಿಸುತ್ತಿರುವಂತಹ ಅಂದ್ರೆ ಅಂಚಿತ ಅನ್ನುವ ಶಬ್ದ ಕೊರೇಟೆಡ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಆಯುಧವಾಗಿ ಅದರಿಂದ ಅಂಚಿತವಾಗಿದೆ ಒಪ್ತಾ ಇದೆ ಪ್ರಕಾಶಿಸುತ್ತಾ ಇರುವಂತಹ ಕಂಠದಿಂದ ಕೂಡಿದವರಾಗಿದ್ದಾರೆ. ಮಣಿಗಣ ಅಂಚಿತ ಕಂಠ ಅಂತಹ ಕಂಠ ಇದೆ ಅವರಿಗೆ ನಾರದರಿಗೆ. ಕ್ವಣಿತ ವೀಣ ಸೊ ಕಂಠದಲ್ಲಿ ಮಣಿಗಣಗಳಿವೆ ಮಣಿಹಾರಗಳಿವೆ ಹಣೆಯಲ್ಲಿ ಕೈಯ ಕ್ವಣಿತ ವೀಣ ಕ್ವಣಿತ ವೀಣ ಕ್ವಣಿತ ಅಂದ್ರೆ ಏನು ಕ್ವಣ ಕ್ವಣ ಅಂದ್ರೆ ಆ ಮ್ಯೂಸಿಕಲ್ ನೋಟ್ಸ್ ಅಲ್ಲಿ ಬರುತ್ತಲ್ವ ಅಂತಹ ಮ್ಯೂಸಿಕಲ್ ನೋಟ್ಸ್ಗೆ ಕ್ವಣ ಅಂತ ಹೇಳ್ತಾರೆ. ಆ ಮ್ಯೂಸಿಕಲ್ ನೋಟ್ಸ್ ಅದರಿಂದ ಕೂಡಿರುವಂತಹದ್ದು ಅದು ಕ್ವಣಿತ. ಸೊ ಕ್ವರದಲ್ಲಿ ಕಣಿತ ಸೊ ಕರದಲ್ಲಿ ಒಳ್ಳೆ ಸ್ವರದಿಂದ ಸಹಿತವಾದ ಭಗವನ್ ನಾಮಗಳನ್ನು ನುಡಿಸಲಕ್ಕೆ ಅನುಕೂಲವಾಗಿ ಪ್ರೇರಣೆಯನ್ನು ಒಂದು ಉತ್ಸಾಹ ಕೊಡುವಂತಹ ವೀಣೆಯನ್ನು ಇಟ್ಕೊಂಡಿದ್ದಾರೆ. ಸೊ ಆದ್ದರಿಂದ ಕ್ವಣಿತ ವೀಣಾ ಸುಸ್ವರದಿ ಬಹುತಾಳ ಗತಿಗಳಲ್ಲಿ ಅಂತೇಳಿ ಅಂದ್ರೆ ಕೈಯಿಂದ ಆ ವೀಣೆಯನ್ನು ಧಾರಣೆ ಮಾಡಿ ಆ ವೀಣೆ ಮೀಟುತ್ತಾ ಅದರಿಂದ ಬರುವ ಒಳ್ಳೆ ಧ್ವನಿಗಳಿಂದ ತಮ್ಮ ಗಾನ ಕಂಠದ ಗಾನದಿಂದ ಸುಸ್ವರದಿಂದ ಹಾಡನ್ನು ಹೇಳ್ತಾ ವೀಣೆಯನ್ನು ಬಾರಿಸುತ್ತಾ ಬಹುತಾಳ ಗತಿಗಳಲ್ಲಿ ಅನೇಕ ತಾಳ ಗತಿಗಳಿಂದ ಸ್ವರದ ಗತಿಗಳು ಸ್ವರದ ಪ್ರವಾಹಗಳಿಂದ ಸ್ವರದ ನಾದಗಳಿಂದ ಸುಂದರವಾದ ಭಗವಂತನ ಗುಣನಾಮ ಕೀರ್ತನಗಳನ್ನು ಮಾಡುತ್ತಾ ಅವರು ಹಾಡುತ್ತಾ ತಾವು ಪರವಶರಾಗಿ ಕೇಳುವವರಿಗೆನ್ನು ಪರವಶವನ್ನು ಉಂಟು ಮಾಡುವಂತಹ ಮದ್ಗಾನವರಾಗಿದ್ದಾರೆ. ಆದ್ದರಿಂದ ಕರದಲಿ ಕ್ವಣಿತ ವೀಣಾ ಸುಸ್ವರದಿ ಬಹು ಅನೇಕ ವಿಧವಾದ ಬಹು ತಾಳ ಗತಿಗಳಲ್ಲಿ ಅವರು ಇನ್ನೂ ಏನು ಮಾಡ್ತಾ ಇದ್ದಾರೆ ಅಂತಹ ಮಧುರ ಗಾನದಿಂದ ಏನು ಮಾಡ್ತಾ ಇದ್ದಾರೆ. ಪ್ರಣವ ಪ್ರತಿಪಾದ್ಯನ ಗುಣಗಳ ಕುಣಿ ಕುಣಿದು ಅತಿ ಸಂಭ್ರಮದಿ ಗಾಯನವ ಮಾಡುವ ದೇವಋಷಿ ನಾರದರಿಗೆ ಅಭಿನಮಿಪೆ. ಪ್ರಣವ ಪ್ರತಿಪಾದ್ಯನಾದ ಶ್ರೀಮನ್ನಾರಾಯಣ ಪ್ರಣವ ಅಂದ್ರೆ ಓಂಕಾರ ಪ್ರತಿಪಾದ್ಯ ಓಂಕಾರದಿಂದ ಪ್ರತಿಪಾದ್ಯನಾದ ಏಕಾಕ್ಷರ ಅಂತ ಪ್ರಸಿದ್ಧವಾದ ಆ ಓಂಕಾರ ಓಂಕಾರದಿಂದಲೇ ಎಲ್ಲ ವಿಧವಾದ ವೇದಾದಿಗಳು ಹೊರಟು ಬಂದಿದೆ ಅಂತ ಹೇಳ್ತಾರೆ. ಅಂತಹ ಪ್ರಣವ ಪ್ರತಿಪಾದ್ಯನಾದ ಆ ನಾರಾಯಣನ ಗುಣಗಳನ್ನು ಗುಣಗಾನಗಳನ್ನು ಅವನ ಭಗವಂತನ ಅನಂತ ಕಲ್ಯಾಣ ಗುಣಗಳಲ್ಲಿ ತಮ್ಮ ಯೋಗ್ಯತೆಗೆ ತಕ್ಕಂತೆ ಅವರ ಅನೇಕ ಗುಣಗಳನ್ನು ಬಹುಗುಣೋಪಾಸಕರಾದಂತಹ ನಾರದರು ಕುಣಿ ಕುಣಿದು ತಾವು ನಾಟ್ಯವನ್ನು ಮಾಡ್ತಾ ಹಾಡನ್ನು ಹೇಳ್ತಾ ನಾಟ್ಯವನ್ನು ಮಾಡ್ತಾ ಅತಿ ಸಂಭ್ರಮದಿ ಬಹಳ ಸಂಭ್ರಮದಿಂದ ಕೂಡಿದವರಾಗಿ ಗಾಯನವ ಮಾಡುವ ಹಾಡನ್ನು ಹೇಳ್ತಾ ಇದ್ದಾರೆ ಭಗವಂತನ ಸ್ತೋತ್ರಗಾನ ಮಾಡ್ತಾ ಇದ್ದಾರೆ. ಅಂತಹ ಸ್ತೋತ್ರಗಾನವನ್ನು ಮಾಡುವಂತಹ ದೇವಋಷಿ ನಾರದರಿಗೆ ದೇವಋಷಿಗಳಾದಂತಹ ನಾರದರಿಗೆ ಅಭಿನಮಿಪೆ ಅಭಿತಃ ನಮಿಪೆ ಚೆನ್ನಾಗಿ ತಲೆಬಾಗಿ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾವು ನಾರದರಿಗೆ ಪ್ರಾರ್ಥನೆ ಮಾಡುವ ರೀತಿಯನ್ನು ಹೇಳಿದ್ದಾರೆ. ಬಣ್ಣೆಯೊಳೊಪ್ಪುವ ತಿಲಕ ತುಲಸಿ ಮಣಿಗಣಾಂಚಿತ ಕಂಠ ಕರದಲ್ಲಿ ಕ್ವಣಿತ ವೀಣಾ ಸುಸ್ವರದಿ ಬಹು ತಾಳಗತಿಗಳಲ್ಲಿ ಪ್ರಣವ ಪ್ರತಿಪಾದ್ಯನ ಗುಣಗಳ ಕುಣಿ ಕುಣಿದು ಅತಿ ಸಂಭ್ರಮದಿ ಗಾಯನವ ಮಾಡುವ ದೇವರ್ಷಿ ನಾರದರಿಗಭಿನಮಿಪೇ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ 27ನೇ ಪದ್ಯದಲ್ಲಿ ಬೃಹು ಮುನಿಗಳನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ಆ ಸರಸ್ವತಿ ತೀರದಲ್ಲಿ ನೈಸಲಾ ಮುನಿಗಳ ನುಡಿಗೆ ಜಲದಾಸನ ಮಹೇಶ ಅಚ್ಯುತರ ಲೋಕಂಗಳಿಗೆ ಹೋಗಿ ತಾ ಸಕಲ ಗುಣಗಳ ವಿಚಾರಿಸೆ ಕೇಶವನೇ ಪರ ದೈವವೆಂದು ಉಪದೇಶಿಸಿದ ಭೃಗು ಮುನಿ ಕೊಡಲೆ ಮಗ ಕೆಲ ಪುರುಷಾರ್ಥ. ಭೃಗು ಮಹರ್ಷಿಗಳು ನಿಮ್ಮೆಲ್ಲರಿಗೂ ಪರಿಚಯವಿರುವಂತಹ ಶ್ರೀ ವೆಂಕಟೇಶ ಮಹಾತ್ಮ್ಯದಲ್ಲಿ ಬರುವಂತಹ ಕಥೆ ಇತರ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಆ ಭೃಗು ಮಹರ್ಷಿಗಳು ಹೋಗುವ ಪ್ರಸಂಗ ಹೇಗೆ ಬಂತು ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಾ ಅಂದ್ರೆ ಸರಸ್ವತಿ ತೀರದಲ್ಲಿ ಸರಸ್ವತಿ ನದಿಯ ತೀರದಲ್ಲಿ ಎಲ್ಲ ಋಷಿಗಳು ಸೇರಿ ಯಜ್ಞವನ್ನು, ವಿಶೇಷವಾದ ಯಜ್ಞಯಾಗಾದಿಗಳನ್ನು ಮಾಡಬೇಕಂತ ಅದಕ್ಕೆ ಉಪಕ್ರಮಿಸಿದಾಗ, ಅದಕ್ಕೆ ಹೊರಟಿರುವಾಗ ಅಲ್ಲಿಗೆ ನಾರದರು ಬಂದು ಸೇರಿ, ನೀವು ಈ ಯಜ್ಞಗಳನ್ನು ಯಾರಿಗೆ ಕೊಡ್ತಾ ಇದ್ದೀರಾ, ಯಾವ ದೇವತೆಗಾಗಿ ಈ ಯಜ್ಞಗಳಿಗೆಲ್ಲ ಮುಖ್ಯ ದೇವತೆ ಯಾರು, ಹೂ ಇಸ್ ದ ಪ್ರೈಮ್ ಡಿಟಿ, ಎಲ್ಲರಿಗೂ ಈ ಯಜ್ಞ ಭಾಗಗಳನ್ನು ಹೇಗೆ ಹೋಗಿ ಅಗ್ನಿ ಮೂಲಕವಾಗಿ ಯಾರಿಗೆ ನೀವು ಕೊಡಬೇಕಂತ ಬಯಸುತ್ತಾ ಇದ್ದೀರಾ, ಮುಖ್ಯ ಭಾಗ ಯಾರು, ಹೂ ಇಸ್ ದ ಅಲ್ಟಿಮೇಟ್ ರಿಸೀವರ್ ಆಫ್ ದಿ ಯಜ್ಞ ಹವಿಸ್ಸು, ಅದನ್ನು ಪಡೆಯುವವನು ಯಾರು ಅಂತ ನೀವು ಹೇಗೆ ನಿರ್ಧಾರ ಮಾಡಿದ್ದೀರಾ ಅಂತ, ನಿರ್ಧಾರ ಮಾಡಬೇಕು ನೀವು ಅಂತ ಕೇಳಿದಾಗ, ಎಲ್ಲರಿಗೂ ಗೊತ್ತಿದೆ, ಅವರೆಲ್ಲರಿಗೂ ಶ್ರೀಮನ್ನಾರಾಯಣ ಸರ್ವೋತ್ತಮ ಅಂತ ಗೊತ್ತಿದೆ, ನಾರದರಿಗೂ ನಾರದ ನಿತ್ಯ ನಾರಾಯಣ ನಾಮ ಸಂಕೀರ್ತನೆ ಮಾಡುವವರು, ಅದೇ ವಿಧವಾಗಿ ಆ ಎಲ್ಲ ಋಷಿಗಳು ಕೂಡ ಪರಮ ವೈಷ್ಣವರು, ಭಗವಂತ ಶ್ರೀಮನ್ನಾರಾಯಣ ಸರ್ವೋತ್ತಮನಂತ ತಿಳಿದಿದೆ, ಆದರೂ ಈ ನಾಟಕವನ್ನೊಂದು ಮಾಡ್ತಾರೆ ಯಾಕೆ ಅಂದ್ರೆ ಲೋಕಕ್ಕೆ ತಿಳಿಯಲಿ, ತಮಗೆ ತಿಳಿದಿರುವ ವಿಷಯವನ್ನು ಲೋಕಕ್ಕೆ ತಿಳಿಸಿಕೊಡಬೇಕಂತ. ಸೊ ವಾಟ್ ಎವರ್ ದೇನೋ ದೇ ವಾಂಟೆಡ್ ಟು ಲೆಟ್ ದ ಹೋಲ್ ವರ್ಲ್ಡ್ ನೋ ಅಬೌಟ್ ಇಟ್. ಆದ್ದರಿಂದ ಅವರು ಈ ವಿಧವಾದ ಒಂದು ನಾಟಕವನ್ನು ಹಾಕ್ತಾರೆ ನಾರದ ಬಂದು ಕೇಳಿದಂತೆ. ಆಮೇಲೆ ಎಲ್ಲ ಋಷಿಗಳು ಸೇರಿ ಭೃಗು ಮಹರ್ಷಿಗಳ ಹತ್ರ, ನೀವೇ ದೊಡ್ಡ ತಪಸ್ವಿಗಳಾಗಿದ್ದೀರಾ, ನೀವೇ ಇದಕ್ಕೆ ಸಮರ್ಥರು ಅಂತೇಳಿ ಅವರನ್ನೇ ಹೋಗಿ ತ್ರಿಮೂರ್ತಿಗಳಲ್ಲಿ ಯಾರನ್ನು ಸರ್ವೋತ್ತಮ ಅಂತ ನೀವು ನಿರ್ಣಯ ಮಾಡಿ ಬರಬೇಕು, ಯಾಕಂದ್ರೆ ಬಹಳ ಜನರು ರುದ್ರನೇ ಸರ್ವೋತ್ತಮ ಅಂತ ಕೆಲವು, ಬ್ರಹ್ಮನೇ ಸರ್ವೋತ್ತಮ ಅಂತ ಕೆಲವರು, ವಿಷ್ಣುವೇ ಸರ್ವೋತ್ತಮ ಅಂತ ಕೆಲವರು ಇದನ್ನು ಮಾಡಿದ್ರೆ, ಮೂರು ಜನ ಸರ್ವೋತ್ತಮರ ಅಂತ ಕೆಲವು ಜನ, ಆವಾಗ ಒಬ್ಬೊಬ್ಬರು ಸರ್ವೋತ್ತಮರ ಅಂತ ಕೆಲವು ಜನ, ಹೀಗೆ ಗೊಂದಲವೇ ಗೊಂದಲವಾಗಿರುವಾಗ, ಎಷ್ಟು ಗೊಂದಲವಾಗಿದೆ, ಎಷ್ಟು ವೇದಗಳಲ್ಲಿಯೂ ಪುರಾಣಗಳಲ್ಲಿಯೂ ಉಪನಿಷತ್ಗಳಲ್ಲಿಯೂ ಇತಿಹಾಸಗಳಲ್ಲಿ ಬಂದರೂ ಮತ್ತೂ ಇದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸರಿ, ಲೋಕಕ್ಕಾಗಿ ಮತ್ತಿನ್ನೊಂದು ಸಾರಿ ಇದೇ ಪ್ರಶ್ನೆ ಕೇಳಿ, ವಿ ಅವರ್ ಸೆಲ್ಸ್ ವಿಲ್ ಆಸ್ಕ್ ದ ಕ್ವಶನ್, ವಿಲ್ ಅವರ್ ಸೆಲ್ಸ್ ಫೈಂಡ್ ದ ಸೊಲ್ಯೂಷನ್ ವಿಚ್ ವಿ ಆಲ್ರೆಡಿ ನೋ ಅನ್ನುವ ರೀತಿಯಲ್ಲಿ ಹೊರಟಿದ್ದಾರೆ ಋಷಿಗಳು. ಆದ್ದರಿಂದ ಅಲ್ಲಿ ಆ ಸರಸ್ವತಿ ತೀರದಲ್ಲಿ, ಆ ಸರಸ್ವತಿ ನದಿಯ ತೀರದಲ್ಲಿ ಭಿನ್ನೈಸಲು ಆ ಮುನಿಗಳ ನುಡಿಗೆ, ಭಿನ್ನೈಸಲು ಆ ಮುನಿಗಳ ನುಡಿಗೆ ಜಲದಾಸನ ಮಹೇಶಾಸನ ಮನೆ, ಅಂದ್ರೆ ಇಲ್ಲಿ ಹೇಳ್ತಂತ ವಿಷಯ, ಆ ಸರಸ್ವತಿ ತೀರದಲ್ಲಿ ಅಂದ್ರೆ ಒಳ್ಳೆ ಚೆನ್ನಾಗಿ ಎಲ್ಲವನ್ನು ಅರೇಂಜ್ ಮಾಡಿಬಿಟ್ಟು ಚೆನ್ನಾಗಿ ಸಮೀಚೀನವಾಗಿ ಚೆನ್ನಾಗಿ ಏರ್ಪಾಟ್ ಮಾಡಿರುವಂತಹ ಸರಸ್ವತಿ ನದಿಯ ತೀರದಲ್ಲಿ ಋಷಿಗಳೆಲ್ಲರೂ ಸೇರಿ ಅಲ್ಲಿ ಒಂದು ಸತ್ರ ಯಾಗ, ದೊಡ್ಡ ಯಾಗ ಯಜ್ಞಾದಿಗಳ ಅನ್ನು ಮಾಡಬೇಕಂತ ಸಿದ್ಧರಾಗಿದ್ದಾರೆ. ಆ ಮಾಡೋ ಕಾಲದಲ್ಲಿ ಲೋಕ ಶಿಕ್ಷೆ ಲೋಕಕ್ಕೂ ತಿಳಿಸಬೇಕಂತ ಹೇಳಿ, ಸರ್ವೋತ್ತಮ ಯಾರು ಅಂತ ವಿಚಾರ ಮಾಡಿದ್ದೀರಾ ಅಂತ ಎಲ್ಲ ಋಷಿಗಳನ್ನು ಕೇಳಕ್ಕೆ, ಸರ್ವೋತ್ತಮನು ಯಾರು ಅಂತ ಅವರನ್ನು ಕೇಳಿದಾಗ ವಿಚಾರ ಮಾಡಬೇಕು, ವಿಚಾರ ಮಾಡಿ ತಿಳ್ಕೋಬೇಕು ಅಂತ ಹೇಳಿ ನಾರದರು ಅವರಿಗೆ ತಿಳಿಸಿಕೊಟ್ಟಾಗ ಅವರೆಲ್ಲರೂ ಭೃಗು ಮಹರ್ಷಿಗಳನ್ನು ಕೇಳ್ತಾರೆ. ಆಗ ಭೃಗು ಋಷಿಗಳಿಗೆ ವಿನ್ನಪನ ಮಾಡಿಕೊಳ್ತಾರೆ, ವಿಜ್ಞಾಪನ ಮಾಡಿಕೊಳ್ತಾರೆ ಆ ಮುನಿಗಳ ನುಡಿಗೆಯನ್ನು ಮಾಡಿದ. ಸೊ ಭಿನ್ನಯಿಸಲು ಆ ಮುನಿಗಳ ನುಡಿಗೆ, ಆ ಮುನಿಗಳಂದ್ರೆ ಯಾರು, ಅಲ್ಲಿ ಸೇರಿರುವಂತಹ ಎಲ್ಲ ಮುನಿಗಳು. ಭಿನ್ನಯಿಸಲು ಅಂದ್ರೆ ಅವರು ವಿಜ್ಞಾಪನೆ ಮಾಡಿ ಸರಸ್ವತಿ ತೀರದಲ್ಲಿ ನಾರದನ ಆಜ್ಞೆಯಂತೆ ಆ ಋಷಿಗಳೆಲ್ಲ ಮುನಿಗಳೆಲ್ಲ ಕೂಡ ಭೃಗು ಮಹರ್ಷಿಗಳಿಗೆ ವಿಜ್ಞಾಪನೆ ಮಾಡ್ತಾರೆ. ಮಾಡಿದಾಗ ಅಲ್ಲಿ ಸೇರಿರುವ ಆ ಮುನಿಗಳ ನುಡಿಗೆ ಮಾತಿಗೆ ಜಲದಾಸನ ಮಹೇಶ ಅಚ್ಯುತರ ಲೋಕಗಳಿಗೆ ಹೋಗಿ, ಅವರ ಮಾತಿನಂತೆ ನೀವೇ ಹೋಗಬೇಕು ಭೃಗು ಋಷಿಗಳೇ, ಎಲ್ಲಿ ಹೋಗಬೇಕು, ನೀವು ಹೋಗಬೇಕಾಗಿ ರುದ್ರ ಬ್ರಹ್ಮ ವಿಷ್ಣು ಅವರ ನಿವಾಸ ಸ್ಥಾನಗಳಿಗೆ ಹೋಗಿ ಅವರಲ್ಲಿ ಸರ್ವೋತ್ತಮ ಯಾರಂತ ನೀವು ನಿರ್ಣಯ ಮಾಡಿ ಬರಬೇಕು. ಆದ್ದರಿಂದ ಜಲಜಾಸನ, ಜಲ ಅಂದ್ರೆ ನೀರು, ತಾಮರೆ ಕಮಲ, ಆಸನ ಕಮಲಾಸನ ಮುಂಚೆ ಬಂತು ಅದೇ ಜಲಜಾಸನ, ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ಮಹೇಶ ಅಂದ್ರೆ ಮಹಾರುದ್ರದೇವರು, ಅಚ್ಯುತ ಅಚ್ಯುತ ರೂಪಿ ಪರಮಾತ್ಮ ಇವರ ಲೋಕಗಳಿಗೆ, ಲೋಕಗಳಿಗೆ ಅಂದ್ರೆ ಕೈಲಾಸ ಸತ್ಯಲೋಕ ವೈಕುಂಠ ಲೋಕ, ಆ ಲೋಕಗಳಿಗೆ ಅಂದ್ರೆ ಇಲ್ಲಿ ಅಮುಕ್ತ ವೈಕುಂಠ ಅಂತ ತಗೋಬೇಕು, ಅಮುಕ್ತ ವೈಕುಂಠ ಲೋಕ, ಆ ಲೋಕಗಳಿಗೆ, ಆ ಲೋಕಗಳಿಗೆ ಹೋಗಿ ಹೋಗಿ ತಾ ಸಕಲ ಗುಣಗಳ ವಿಚಾರಿಸಿ ಅವರವರ ಆ ಅಂದ್ರೆ ನಮ್ಗೆ ಒಂದು ಸಂಶಯ ಬರ್ಬೋದು ಏನ್ರಿ, ಭೃಗು ಮಹರ್ಷಿಗಳು ಬಹಳ ಕಡಿಮೆ, ಅವರು ಹೋಗಿ ಬ್ರಹ್ಮ ರುದ್ರ ಮಹೇಶ್ವರರ ಗುಣಗಳು ಯಾರು ಬೆಸ್ಟ್ ಅಂತ ಅವರಿಗೆ ನಿರ್ಣಯ ಮಾಡಲಿಕ್ಕೆ ಹೇಗೆ ಸಾಮರ್ಥ್ಯ ಇದೆ ಅಂತ ಹೇಳಿದೆ. ಅವರಲ್ಲಿ ನಿಂತು ಆ ಭೃಗು ಮಹರ್ಷಿಯಲ್ಲಿಯೂ ಒಂದು ರೂಪದಿಂದ ಪರಮಾತ್ಮನೇ ನಿಂತಿದ್ದಾನೆ, ನಿಂತು ಆ ಭೃಗು ಮಹರ್ಷಿಗಳನ್ನು ನಿಮಿತ್ತ ಮಾತ್ರರಾಗಿ ಮಾಡಿ ಆ ಭೃಗು ಮಹರ್ಷಿಗಳ ಮೂಲಕವಾಗಿ ಲೋಕಕ್ಕೆ ತಿಳಿಸಿಕೊಡ್ಬೇಕಂತ ಹೇಳಿ. ಆದ್ದರಿಂದ ಅವರ ಗುಣಗಳನ್ನು ವಿಚಾರ ಮಾಡುವ ಸಾಮರ್ಥ್ಯ ನಾರಾಯಣನಿಗಿದೆ, ಆ ಭೃಗು ಮಹರ್ಷಿಗಳ ಒಳಗೆ ನಿಂತು ನಾರಾಯಣದೆಲ್ಲವನ್ನು ಮಾಡ್ತಾ ಇದ್ದಾನೆ. ಆ ವಿಧವಾಗಿ ಗುಣಗಳ ವಿಚಾರಿಸಿ ಕೇಶವನೇ ಪರದೈವವೆಂದು ಉಪದೇಶಿಸಿದ. ಆವಾಗ ನಿಮ್ಗೆಲ್ಲರಿಗೂ ಗೊತ್ತಾದಂತೆ ರುದ್ರದೇವರ ಲೋಕ ಕೈಲಾಸಕ್ಕೆ ಹೋದಾಗ ರುದ್ರದೇವರು ಪಾರ್ವತಿ ಜೊತೆ ಇದ್ದು ಇವರನ್ನು ತಿರಸ್ಕಾರ ಮಾಡ್ತಾರೆ, ಸಿಟ್ಟು ಮಾಡಿಕೊಳ್ತಾರೆ, ಬಂದಿದ್ದಾರೆ ತನ್ನನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗೆ ಚತುರ್ಮುಖ ಬ್ರಹ್ಮದೇವರು ಅಸಲು ಲೆಕ್ಕವೇ ಮಾಡೋದಿಲ್ಲ, ಗಣನೆ ಮಾಡೋದಿಲ್ಲ. ಹಾಗಿರುವಾಗ ವೈಕುಂಠದಲ್ಲಿ ಬಂದಾಗ ಅಲ್ಲಿ ವಿಷ್ಣುವು ತಾನು ಸುಮ್ಮನೆ ಯೋಗ ನಿದ್ರೆಯಲ್ಲಿರ್ತಾನಷ್ಟೇ, ತಾನು ಸುಮ್ಮನೆ ನಿಂತಿರ್ತಾನೆ. ಆದ್ದರಿಂದ ಅಲ್ಲಿ ಎದೆಗೆ ಬಂದು ತನ್ನ ಕಾಲಿಂದ ಒದಿತಾರೆ ಭೃಗುಮಹರ್ಷಿಗಳು. ಆವಾಗ ನಾರಾಯಣ, ಅಯ್ಯೋ ನಿಮ್ಮ ಕಾಲಿಗೆ ನೋವಾಗಿರಬಹುದು ಅಂತೇಳಿ ತಾನು ಸಿಟ್ಟು ಮಾಡಿಕೊಳ್ಳದೆ ಶಾಂತ ಭಾವದಿಂದ ಆ ಭೃಗುಮಹರ್ಷಿಗಳ ಗರ್ವವನ್ನು ಉಪಶಮನ ಮಾಡಿ ಅವರಿಗೆ ಈ ವಿಧವಾಗಿ ಒಂದು ಸತ್ಕಾರವನ್ನು ಮಾಡಿ ತಾವು ಸರ್ವೋತ್ತಮರು ಅನ್ನುವುದನ್ನು ಲೋಕಕ್ಕೆ ತಿಳಿಸಿಕೊಡ್ತಾರೆ ನಾರಾಯಣ. ಆದ್ದರಿಂದ ಅವರು ಬಂದು ಭೃಗುಮಹರ್ಷಿಗಳು ಬಂದು ಕೇಶವನೇ ಪರದೈವ, ಆ ಹೆಸರೇ ಕೇಶವ. ಕೇಶವ ಅಂದ್ರೆ ಕಂ ಅಂದ್ರೆ ಚತುರ್ಮುಖ ಬ್ರಹ್ಮದೇವರನ್ನು, ಈಶಂ ರುದ್ರದೇವರನ್ನು ವರ್ತಯತಿ ತೌ, ಅವರಿಬ್ಬರನ್ನು ಕೂಡ ನೇಮನ ಮಾಡುವವನು ನಾರಾಯಣನೇ. ಆದ್ದರಿಂದ ಕೇಶವ ನಾಮಕ ನಾರಾಯಣ ಅವನು ಬ್ರಹ್ಮರುದ್ರರ ನಿಯಾಮಕನಾಗಿದ್ದಾನೆ ಅನ್ನುವ ಅರ್ಥವೂ ಆ ಕೇಶವ ಶಬ್ದದಲ್ಲಿದೆ. ಅದರಿಂದ ಕೇಶವನೇ ಪರದೈವ, ಅವನೇ ಸರ್ವೋತ್ತಮನಾದ ದೇವತೆ ಅಂತ ಹೇಳಿ ಉಪದೇಶಿಸಿದ ಭೃಗು ಮುನಿಪ. ಭೃಗು ಮುನಿಗಳು ಉಪದೇಶ ಮಾಡಿದ್ದಾರೆ ಮಿಗಿ ಅಲ್ಲಿರುವಂತಹ ಇತರ ಮುನಿಗಳಿಗೆ. ಅಂತಹ ಭೃಗು ಮುನಿಪ, ಮುನಿಪ ಅಂದ್ರೆ ಮುನಿಪತಿಪ ಅಂದ್ರೆ ಜನಪ ಅಂದ್ರೆ ಜನರನ್ನು ಪಾಲಿಸುವವನು, ಮುನಿಪ ಅನೇಕ ಮಂದಿ ಮುನಿಗಳನ್ನು ಪಾಲಿಸುವವನು ಅಂದ್ರೆ ಮುನಿಗಳ ಒಡೆಯ, ಮುನಿಗಳಿಗೆ ಒಡೆಯನಾದವನು, ದೊಡ್ಡ ರಾಜನಂತೆ ಇದ್ದಾನೆ. ಆದ್ದರಿಂದ ಭೃಗು ಮುನಿಪ ಅಂತ ಹೇಳಿ ಪ್ರಯೋಗ ಮಾಡಿದ್ದಾರೆ. ಭೃಗು ಮುನಿಗಳು ಅವರು ಮಿಕ್ಕ ಮುನಿಗಳಿಗೆ ಅಧಿಪತಿಯಾಗಿದ್ದಾರೆ. ಅಂತಹ ಭೃಗು ಮುನಿಪರು ಕೊಡಲಿ ನಮಗೆ ಅನುಗ್ರಹ ಮಾಡಲಿ, ಏಮಗೆ ಅಖಿಲ ಪುರುಷಾರ್ಥ, ಎಲ್ಲ ಪುರುಷಾರ್ಥಗಳನ್ನು ಅಂದ್ರೆ ಏನು ಎಲ್ಲ ಪುರುಷಾರ್ಥಗಳು, ಧರ್ಮಾರ್ಥ ಕಾಮೋಕ್ಷಗಳು, ಅವೆಲ್ಲವನ್ನು ಕೂಡ ನಮಗೆ ಅನುಗ್ರಹ ಮಾಡಲಿ ಅಂತೇಳಿ ಭೃಗು ಋಷಿಗಳನ್ನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸರಸ್ವತಿ ತೀರದಲ್ಲಿ ಭಿನ್ನೈ ಸಲಾ ಮುನಿಗಳ ನುಡಿಗೆ ಜಲದಾಸನ ಮಹೇಶ ಅತ್ಯುತರ ಲೋಕಂಗಳಿಗೆ ಹೋಗಿ ತಾ ಸಕಲ ಗುಣಗಳ ವಿಚಾರಿಸಿ ಕೇಶವ ಪರದೈವವೆಂದು ಉಪದೇಶಿಸಿದ ಭೃಗು ಮುನಿಪ ಕೊಡಲೆ ಮಗಿಲ ಪುರುಷಾರ್ಥ ಅಂತೇಳಿ ಅಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಈ ಪುಸ್ತಕದಲ್ಲಿ ಆ ಸರಸ್ವತಿ ತೀರದಲ್ಲಿ ಅಂತಿದೆ, ಅದು ಆ ಸರಸ್ವತಿ ತೀರದಲ್ಲಿ, ಸರಸ್ವತಿ ಅಂತಿಲ್ಲಕ್ಕಿಲ್ಲ, ಆ ಸರಸ್ವತಿ ತೀರದಲ್ಲಿ ಬಿನ್, ಸೊ ಸೈಟ್ನಲ್ಲಿ ಸರಿಯಾಗಿ ಇದ್ದಿರಬಹುದು, ನಾನು ಪುಸ್ತಕದಲ್ಲಿ ನೋಡ್ತಾ ಇದ್ದೇನೆ. ಸೊ ಇಲ್ಲಿಗೆ ಭೃಗು ಮಹರ್ಷಿಗಳ ಚಿಂತನೆ ಆಯಿತು. ನೆಕ್ಸ್ಟ್ ಪದ್ಯದಲ್ಲಿ 28ನೇ ಪದ್ಯದಲ್ಲಿ ಬಿಸರು ಹಾಂಬಕನಾಗ್ನಿಯಲ್ಲಿ ಸುಮನಸ ಮುಖನು ತಾ ನೆನೆಸಿ ನಾನಾ ರಸಗಳುಳ್ಳ ಹವಿಸ್ಸುಗಳನ್ನು ಅವರವರಿಗೊಯ್ದೀವ ವಸುಕುಲಾಧಿಪ ಯಜ್ಞ ಪುರುಷನ ಆ ಸಮಫಲ ರೂಪಗಳಿಗೆ ವಂದಿಸುವೆ ಜ್ಞಾನ ಯಶಸ್ಸು ವಿದ್ಯೆ ಸುಬುದ್ಧಿ ಕೊಡಲೆಮಗೆ ಅಂಥೇಳಿ ಇಲ್ಲಿ ಅಗ್ನಿದೇವರ ಸ್ತೋತ್ರವನ್ನು 28ನೇ ಪದ್ಯದಲ್ಲಿ ಮಾಡ್ತಾರೆ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು. ಚಾಯನವಾದ ಮನಸೇಂದೇವ ಬುದ್ಧ್ಯಾತ್ಮನಾವ ಅನುಸುಸ್ವಭಾವ ಕರೋಮಿ ಸಕಲಂ ಪರಸ್ಮೆ ನಾರಾಯಣಾಯ ಸಂಪ್ರಾಂತ ಶ್ರೀಕೃಷ್ಣ ಅರ್ಪಣಮಸ್ತು.